जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः श्रीगुरुभ्यो नमः हरिः ओम् ಭಗವದ್ಗೀತೆ ಎನ್ನುವುದು ಅದು ಕ್ಷೀರ ಹಾಲು ಎಂಬುದಾಗಿ ಹೇಳಿದ್ದಾರೆ. ಹತ್ತು ಉಪನಿಷತ್ತುಗಳೇನಿದೆ ಅದೇ ಹಸು. ಆ ಉಪನಿಷತ್ತೆಂಬ ಹಸುವನ್ನು ಭಗವಾನ್ ಕೃಷ್ಣ ಕರೆದಾಗ ಬಂದಿರತಕ್ಕಂತಹ ಹಾಲು ಅಂದರೆ ಅದು ಭಗವದ್ಗೀತೆ. ಅದನ್ನು ಅರ್ಜುನನನ್ನು ಕರುವಾಗಿ ಮಾಡಿಕೊಂಡು ಉಪನಿಷತ್ತೆಂಬ ಹಸುವನ್ನು ಕರೆದು ಭಗವಂತ ಎಲ್ಲ ಸುಧೀಹಿ ಸಾತ್ವಿಕ ಬುದ್ಧಿಯುಳ್ಳಂತಹ ಎಲ್ಲ ಜಿಜ್ಞಾಸುಗಳಿಗೆ ಜಗತ್ತಿಗೆ ಜಿಜ್ಞಾಸು ವರ್ಗಕ್ಕೆ ಸಜ್ಜನ ವರ್ಗಕ್ಕೆ ಗೀತೆಯನ್ನು ಭಗವಾನ್ ಕೃಷ್ಣ ಕೊಟ್ಟಿದ್ದಾನೆ. ಅದು ಹಾಲು ಅಂತ ಹೇಳಿದರು. ಗೀತೆಯನ್ನು ಹಾಲು ಅಂತ ಹೇಳಿದ್ದಾರೆ. ಹಾಲು ಅದು ಆರೋಗ್ಯಕರವಾಗಿರತಕ್ಕಂತಹದ್ದು, ಪೌಷ್ಟಿಕ ಆಹಾರ. ಆದರೆ ಈ ಭಗವದ್ಗೀತೆ ಎಂಬಂತಹ ಹಾಲನ್ನು ಕುಡಿದ್ರೆ ನಮಗೇನು ಪುಷ್ಟಿ ಆಗತ್ತೆ? ದೇಹ ಅಂತೂ ಪುಷ್ಟಿ ಆಗುವುದಿಲ್ಲ. ಆದರೆ ಇದನ್ನು ಪೌಷ್ಟಿಕ ಆಹಾರವಾದ ಹಾಲಿಗೆ ಹೋಲಿಸ್ತಾ ಇದ್ದಾರೆ. ಏನು ಅಭಿಪ್ರಾಯದಿಂದ ಹೋಲಿಸಿದ್ದಾರೆ ಅಂದರೆ, ದೇಹ ಪುಷ್ಟಿ ದೇಹದ ಬೆಳವಣಿಗೆ ಇಲ್ದಿದ್ರೂ ಕೂಡ ಆತ್ಮದ ಬೆಳವಣಿಗೆ ಆಗ್ತಾ ಇದೆ. ಭಗವದ್ಗೀತಾ ಎಂಬ ಕ್ಷೀರವನ್ನು ಕುಡಿದಾಗ ಆತ್ಮನಿಗೆ ಪುಷ್ಟಿಯನ್ನು ಕೊಡ್ತಾ ಇದೆ. ಆತ್ಮಪುಷ್ಟನಾದರೆ ಮಾತ್ರ ಭಗವಂತ ಒಲಿತಾ ಇದ್ದಾನೆ. ನಾಯಮಾತ್ಮ ಬಲಹೀನೇನ ಲಭ್ಯ, ಯಾರಿಗೆ ಬಲ ಇಲ್ಲವೋ, ಯಾವ ಆತ್ಮಪುಷ್ಟನಾಗಿಲ್ವೋ ಅಂತ ಆತ್ಮನಿಗೆ ಭಗವಂತ ದೊರೆಯುವುದಿಲ್ಲ ಅಂತ ಉಪನಿಷತ್ತು ಹೇಳ್ತಾ ಇದೆ. ಹಾಗಾದರೆ ಆತ್ಮಪುಷ್ಟನಾಗಬೇಕು. ಪುಷ್ಟನಾದಾಗ ಮಾತ್ರ ಭಗವಂತ ಒಲಿತಾನೆ. ಆತ್ಮ ಮೆಚ್ಚುವಂತಹ, ಭಗವಂತ ಮೆಚ್ಚುವಂತಹ ಆತ್ಮಪುಷ್ಟಿ ಅಂದರೆ ಏನು? ಅಥೋ ಆತ್ಮ ವಿವೃದ್ಧಿಸ್ತು ವಾಸುದೇವೇ ರತಿಸ್ಥಿರ. ಯಾವ ಆತ್ಮನ ಮನಸ್ಸಿನಲ್ಲಿ ಭಕ್ತಿ ಎಂಬುದು ಜಾಗೃತವಾಗತ್ತೆ, ಭಕ್ತಿಯಿಂದ ಯಾವ ಆತ್ಮನ ಮನಸ್ಸು ವಿಕಸಿತವಾಗ್ತಾ ಇದೆ ಅಂತ ಆತ್ಮ ಭಗವಂತನ ಲೆಕ್ಕದಲ್ಲಿ ಅವರು ದಷ್ಟಪುಷ್ಟನಾದ ಆತ್ಮ. ಹೀಗೆ ಭಗವದ್ಗೀತಾ ಎಂಬ ಕ್ಷೀರವನ್ನು ಪಾನ ಮಾಡಿದಾಗ ದೇಹ ಬೆಳವಣಿಗೆ ಇಲ್ದಿದ್ರೂ ಕೂಡ ಆತ್ಮನ ಬೆಳವಣಿಗೆ, ಆತ್ಮನ ವಿಕಾಸ ಆಗತ್ತೆ. ಆತ್ಮನ ವಿಕಾಸ ಅಂದರೆ ಭಕ್ತಿಯ ವಿಕಾಸ. ಇಂತಹ ಭಕ್ತಿಯಿಂದ ವಿಕಸಿತನಾದ ಆತ್ಮ, ಭಗವಂತ ಮೆಚ್ಚಿಕೊಳ್ಳುವಂಥ ಆತ್ಮ, ಅಂತಹ ಜೀವಾತ್ಮನಿಗೆ ಮಾತ್ರ ಭಗವಂತನ ದರ್ಶನ ಆಗ್ತಾ ಇದೆ. ಹೀಗೆ ಆತ್ಮನ ಭಕ್ತಿರೂಪ ವಿಕಾಸಕ್ಕೆ ಕಾರಣೀಭೂತವಾದ ಭಗವದ್ಗೀತಾ ಎಂಬ ಕ್ಷೀರವನ್ನು ಕೊಟ್ಟಿರತಕ್ಕಂತಹ ಭಗವಾನ್ ಕೃಷ್ಣ ಕೊನೆಯಲ್ಲಿ ಇಡೀ ಸಮಗ್ರ ಮಾನವ ಜನಾಂಗ ಉದ್ಧಾರಕ್ಕೋಸ್ಕರ, ಸ್ಥಿರವಾದಂತಹ ಶಾಶ್ವತ ಆತ್ಮಶಾಂತಿಗೋಸ್ಕರ ಮಾಡಬೇಕಾದ ಕರ್ತವ್ಯ ಏನು ಎಂಬುದನ್ನು ಇಡೀ ಸಾಧನದ ಸಾರ ಸಂದೇಶವನ್ನು ಕೊನೆಯ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಎಲ್ಲ ಧರ್ಮವನ್ನು ಬಿಡು, ಎಲ್ಲ ಧರ್ಮವನ್ನು ಬಿಟ್ಟು ನನಗೆ ಶರಣಾಗತನಾಗು, ಆವಾಗ ಮಾತ್ರ ನಾನು ನಿನ್ನನ್ನು ಎಲ್ಲ ಪಾಪದಿಂದ ಮೋಚನೆ ಮಾಡಿ ಭವಬಂಧನದಿಂದ ಮೋಚನೆ ಮಾಡ್ತಾನೆ, ನಿನಗೆ ಮೋಕ್ಷವನ್ನು ಕರುಣಿಸ್ತೇನೆ ಎಂಬುದಾಗಿ ಕೊನೆಗೆ ಭಗವಂತ ಹೇಳ್ತಾ ಇದ್ದಾನೆ. ಮೇಲ್ನೋಟಕ್ಕೆ ಇಷ್ಟೊತ್ತರೆಗೆ ಭಗವಂತ ಎಲ್ಲ ಧರ್ಮವನ್ನು ಮಾಡು ಅಂತ, ಯುದ್ಧ ಧರ್ಮವನ್ನು ಮಾಡು, ಅದು ನಿನ್ನ ಕರ್ತವ್ಯ, ಧರ್ಮದ ಬಗ್ಗೆ ಸಾಕಷ್ಟು ಮಾಡಲೇಬೇಕು ಎಂಬುದಾಗಿ ಹೇಳಿರ್ತಕ್ಕಂತಹ ಕೃಷ್ಣ ಕೊನೆಗಾಗುವಾಗ ಏನು ಹೇಳ್ತಾ ಇದ್ದಾನೆ? ಎಲ್ಲ ಧರ್ಮವನ್ನು ಬಿಟ್ಟು ನನಗೆ ಶರಣಾಗತನಾಗುವಂತ ಹೇಳ್ತಾ ಇದ್ದಾನೆ. ಪರೀಕ್ಷೆ ಬಂದಾಗ ಓದು ಗೀದುವನ್ನೆಲ್ಲ ಬಿಟ್ಟು ಮಕ್ಕಳರ ದೇವರಿಗೆ ಸುತ್ತ ಬನ್ನಿ, ಹಾಗೆ ಹೇಳಿದಾಗತ್ತೆ. ಸರ್ವ ಧರ್ಮವನ್ನು ಬಿಡಬೇಕು ಎಂಬುದಾಗಿ ಭಗವಂತ ಹೇಳಿದರೆ ಅದು ಪೂರ್ವಾಪರಕ್ಕೆ ವಿರುದ್ಧವಾಗಿರತಕ್ಕಂಥದ್ದು ಮೇಲ್ನೋಟಕ್ಕೆ. ಆದರೆ ಭಗವಂತ ಇಲ್ಲಿ ಮುಂದೆ ಹೇಳ್ತಾನೆ ಶರಣಾಗತಿಯನ್ನು ಮಾಡಬೇಕು ಅಂತ. ಶರಣಾಗತನಾಗುವಂತ, ಧರ್ಮ ಬಿಡು ಶರಣಾಗತನಾಗುವಂತ ಹೇಳ್ತಾನೆ. ಶರಣಾಗತನಾಗಬೇಕಾದ್ರೆ ಧರ್ಮ ಮಾಡಲೇಬೇಕು. ಯಾಕೆಂದ್ರೆ ಹೇಳ್ತಾ ಇದ್ರೆ ಸರ್ವೋತ್ತಮತ್ವ ವಿಜ್ಞಾನಂ ಪೂರ್ವಂ ತತ್ರ ಮನಸ್ಸದಾ ಸರ್ವಾಧಿಕ ಪ್ರೇಮಯುಕ್ತಂ ಸರ್ವಸ್ಯಾತ್ರ ಸಮರ್ಪಣಂ ಅಖಂಡ ತ್ರಿವಿಧ ಪೂಜಾ ತದ್ರತ್ಯೈವ ಸ್ವಭಾವತಃ ರಕ್ಷತೀತ್ಯೇವ ವಿಶ್ವಾಸಃ ತದೀಯೋಹಮಿತಿ ಸ್ಮೃತಿ ಶರಣಾಗತಿ ರೇಷಾ ಸ್ಯಾತ್ ವಿಷ್ಣು ಮೋಕ್ಷಫಲಪ್ರದ. ಭಗವಂತನ ಸರ್ವೋತ್ತಮ, ಅವನ ಅತ್ಯಂತ ಪಾರಮ್ಯವನ್ನು ಅರಿತು, ಅವನ ಗುಣದ ಮಹತ್ವವನ್ನು ಅರಿತು, ಸಹಜವಾಗಿ ಎಲ್ಲ ಪ್ರಪಂಚಕ್ಕಿಂತ ಅತಿರಿಕ್ತವಾಗಿರ್ತಕ್ಕಂಥ ವಿಶಿಷ್ಟವಾದ ಪ್ರೇಮವನ್ನು ಅವನಲ್ಲಿ ಹರಿಸ್ತಾ ಹರಿಸ್ತಾ ಅವನಿಗೋಸ್ಕರ ತದ್ರತ್ಯೈವ ಅವನ ಮೇಲೆ ಪ್ರೀತಿಯಿಂದ ಮಾಡೋದು, ಅವನು ಕೊಡ್ತಕ್ಕಂಥ ಫಲದಲ್ಲಿ ಅಲ್ಲ, ಫಲದ ನೆಪದಿಂದ ಮಾಡೋದಲ್ಲ, ಅವನ ಮೇಲೆ ಪ್ರೀತಿಯಿಂದ ಸಹಜವಾಗಿ ಯಾರು ವಿಕರಣದಿಂದ ಕರ್ಮವನ್ನು ಮಾಡ್ತಾನೋ, ಭಗವಂತನನ್ನು ರಕ್ಷಣೆ ಮಾಡಿಯೇ ತೀರ್ತಾನೆಂಬ ಯಾರು ವಿಶ್ವಾಸ ಇಟ್ಟಿರ್ತಾನೋ, ಎಂದೆಂದೂ ನಾನು ಭಗವಂತನ ದಾಸ ಎಂಬುದಾಗಿ ಮನೋಭಾವವನ್ನು ಯಾರು ಹೊಂದಿರ್ತಾನೋ, ಅಂತಹ ಮನೋಭಾವವನ್ನು ನಂದಿ ಭಗವಂತನಿಗೆ ತ್ರಿಕರಣದಿಂದ ನಾವು ಮಾಡತಕ್ಕಂತಹ ಶಾಸ್ತ್ರೋಕ್ತವಾದಂತಹ ದೇಶಕ್ಕೆ ಕಲ್ಯಾಣಕರವಾಗಿರ್ತಕ್ಕಂತಹ ಪರಮಾತ್ಮನಿಗೆ ಪ್ರಿಯಕರವಾಗಿರ್ತಕ್ಕಂತಹ ಏನು ಕರ್ತವ್ಯ ಮಾಡ್ತಾ ಇದ್ದೇವೆ ಇದೇ ಶರಣಾಗತಿ. ಹಾಗಾದರೆ ಶರಣಾಗತಿಯಲ್ಲಿ ಧರ್ಮ ಸೇರಿಕೊಂಡಿದೆ, ನಿಷ್ಕಾಮ ಧರ್ಮ ಸೇರಿಕೊಂಡಿದೆ. ಆದ್ದರಿಂದಾಗಿ ಇಲ್ಲಿ ಧರ್ಮ ಬಿಡು ಎಂಬುದಕ್ಕೆ ಹಾಗೆ ಸರ್ವಾತ್ಮನ ಧರ್ಮ ಬಿಡು ಅಂತ ಆದರೆ ಪೂರ್ವೋತ್ತರ ವಿರೋಧ ಬರ್ತದೆ. ಶರಣಾಗತಿಯಲ್ಲಿ ಧರ್ಮದ ಅಡಕವಾಗಿದೆ ಧರ್ಮ, ಇಲ್ಲಿ ಹೇಳ್ತಾನೆ ಧರ್ಮ ಬಿಡು ಅಂತ. ಹಾಗಾದರೆ ಪೂರ್ವೋತ್ತರಲ್ಲಿ ವಿರೋಧ ಬಾರದ ರೀತಿಯಲ್ಲಿ ಅರ್ಥ ಮಾಡಬೇಕು. ಸರ್ವಧರ್ಮವನ್ನು ಬಿಡು ಅಂದರೆ ಏನರ್ಥ? ಪ್ರತಿಯೊಬ್ಬರ ಧರ್ಮ ಏನ್ರಿ? ಪ್ರತಿಯೊಬ್ಬರ ಮನುಷ್ಯನ ಸಹಜ ಧರ್ಮ ಏನು ಹೇಳಿ? ಫಲದ ಆಸೆಯಿಂದ ಧರ್ಮ ಮಾಡುದು. ದೇವರ ಹತ್ರ ಏನಾದರೂ ಕೇಳಬೇಕಾದ್ರೆ ಏನು ಸೇವೆ ಮಾಡಿದ್ದೇನೆಂದ್ರೆ ಏನಾದರೂ ಹರಕೆ ಹೊರೋದಂದ್ರೆ ಏನಾದರೂ ಕೊಡು ನಾನು ನಿನಗೆ ಕೊಡ್ತೇನೆ ಅಂತ. ದೇವರಿಗೆಲ್ಲ ಹರಕೆ ಹೊಡೋದೇ ಜಾಸ್ತಿ, ಇದ್ರ ಮಾಡಿದರೆ ನಿನಗೆ ಕೊಡ್ತೇನೆ ಅಂತ. ಈ ರೀತಿಯಾಗಿ ಫಲದಲ್ಲಿ ಪ್ರೀತಿ ಇಟ್ಟು ಫಲದ ನೆಪದಿಂದ ಪ್ರತಿಯೊಬ್ಬರೂ ಮಾಡ್ತಾ ಇದ್ದಾರೆ. ಕರ್ತವ್ಯ ನಿಸ್ವಾರ್ಥವಾಗಿ ಮಾಡೋದಿಲ್ಲ, ಫಲದಾಸೆಗೆ ಜೋತು ಬಿದ್ದೇ ಮಾಡೋದು, ಸ್ವಾರ್ಥ ದೃಷ್ಟಿಯಿಂದಲೇ ಧರ್ಮ ಮಾಡ್ತಾ ಇದ್ದಾರೆ. ಇದು ಸಹಜ ಧರ್ಮ. ಪ್ರತಿಯೊಬ್ಬರ ಧರ್ಮ ಸಹಜ ಧರ್ಮ ಯಾವುದು? ಫಲದಾಸೆಯಿಂದ ಧರ್ಮ ಮಾಡುದು, ಸ್ವಾರ್ಥ ದೃಷ್ಟಿಯಿಂದ ಧರ್ಮ ಮಾಡುವುದು ಪ್ರತಿಯೊಬ್ಬರ ಸಹಜ ಧರ್ಮ ಆಗಿದೆ. ಅದಕ್ಕೆ ಹೇಳ್ತಾರೆ ಭಾಗವತದಲ್ಲಿ ಈ ಮಾತು ಬರ್ತದೆ, ಸ್ವಧರ್ಮ ಅಂದರೆ ಮನುಷ್ಯನ ಸಹಜ ಧರ್ಮ ಏನು ಅಂತ ಹೇಳಿಬಿಟ್ರೆ ಫಲದಾಸೆಗೆ ಜ್ಯೋತಿ ಬಿದ್ದು ಧರ್ಮ ಮಾಡುದು. ಇದು ಪ್ರತಿಯೊಬ್ಬರ ಸಹಜ ಧರ್ಮ. ಕೃಷ್ಣ ಹೇಳ್ತಾನೆ ಇಂತಹ ಪ್ರತಿಯೊಬ್ಬರು ಮಾಡ್ತಕ್ಕಂಥ ಫಲದಾಸೆಯಿಂದ ಸ್ವಾರ್ಥ ದೃಷ್ಟಿಯಿಂದ ಏನು ಧರ್ಮ ಮಾಡ್ತಾ ಇದ್ದಾರೆ, ಇದು ಸರ್ವರ ಧರ್ಮ, ಇದನ್ನು ಬಿಡು. ಫಲದಾಸೆಯಿಂದ ಏನು ಧರ್ಮ ಮಾಡ್ತಾ ಇದ್ದಿ ಇದನ್ನು ಬಿಡಬೇಕು. ಬಿಟ್ಟು ನಿಸ್ಪೃಹ ಭಾವದಿಂದ ನನ್ನನ್ನು ಶರಣಾಗತನಾಗುವಂದ್ರೆ ನಿಸ್ಪೃಹ ಭಾವದಿಂದ ಧರ್ಮಾಚರಣೆಯನ್ನು ಒಳಗೊಂಡಿರ್ತಕ್ಕಂತಹ ನನಗೆ ಶರಣಾಗತನಾಗು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ವಿನಃ ಸರ್ವಾತ್ಮನ ಕೃಷ್ಣನೇ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾನೆ. ಧರ್ಮ ಬಿಡುವುದು ಅಂದ್ರೆ ಏನು, ಧರ್ಮ ಬಿಡುವುದಂದ್ರೆ ಏನು, ಕರ್ಮ ಬಿಡುವುದಂದ್ರೆ ಏನು? ಎಷ್ಟು ಕರ್ಮ ಫಲತ್ಯಾಗಿ ಸತ್ಯಾಗಿ ತಿಬಿದಿಯತೆ, ತಾನೇ ಸ್ಪಷ್ಟವಾಗಿ ಹೇಳ್ತಾನೆ. ಯಾರು ಕರ್ಮದ ಫಲವನ್ನು ಬಿಡ್ತಾನೋ ಅವನು ಕರ್ಮವನ್ನು ಬಿಟ್ಟ ಹಾಗೆ. ಕರ್ಮವನ್ನು ಮಾಡಿಯೂ ಕೂಡ ಕರ್ಮದ ಫಲಕ್ಕೆ ಯಾರು ಜ್ಯೋತು ಬೀಳುವುದಿಲ್ಲ, ಅದನ್ನು ಆಸೆ ಆಕಾಂಕ್ಷೆ ಮಾಡುವುದಿಲ್ಲ, ಅವನು ಕರ್ಮವನ್ನು ಮಾಡಿದ ಹಾಗೆ. ಅಂದರೆ ಕರ್ಮ ತ್ಯಾಗ ಮಾಡಿದಂದ್ರೆ ಧರ್ಮ ಮಾಡಿಯೂ ಕೂಡ ಧರ್ಮದ ಬಗ್ಗೆ ಫಲಾಸಕ್ತಿಯನ್ನು ಮಾಡದೇ ಇದ್ದವನು, ಫಲದ ಆಸೆಯನ್ನು ತೊರೆದವನು, ಅದು ಧರ್ಮ ತ್ಯಾಗ ಮಾಡಿದ ಹಾಗಾಗತ್ತೆ. ಎಲ್ಲರೂ ಅಷ್ಟೇ. ಈಗ ನಾವು ಗಾಂಧೀಜಿಯವರನ್ನು ಬಹಳ ತ್ಯಾಗಿಗಳು ಅಂತ ಹೇಳ್ತೇವೆ. ನಾವು ಯಾವಾಗ ಇದು ದೃಷ್ಟಾಂತ ಹೇಳೋದುಂಟು. ತ್ಯಾಗಿಗಳು ಅಂದರೆ ಕರ್ತವ್ಯವನ್ನು ಬಿಟ್ಟರನ್ನು ಯಾರನ್ನು ಕೂಡ ತ್ಯಾಗಿಗಳಂತ ಯಾರೂ ಹೇಳೋದಿಲ್ಲ. ಕರ್ತವ್ಯವನ್ನು ಮಾಡಿ ಸ್ವಾರ್ಥವನ್ನು ಯಾರು ಬಿಟ್ಟಿರ್ತಾರೋ, ಸ್ವಾರ್ಥ ಬಿಷ್ಟು ಯಾರು ಕರ್ತವ್ಯ ಮಾಡಿರ್ತಾರೋ ಅವರನ್ನು ಮಾತ್ರ ತ್ಯಾಗಿಗಳಂತ ಹೇಳೋದು. ಹಾಗೆ ಧರ್ಮ ತ್ಯಾಗಿ ಅಂದ್ರೆ ಅರ್ಥ ಏನು? ಸ್ವಾರ್ಥವನ್ನು ಬಿಟ್ಟು ಲೋಕ ಕಲ್ಯಾಣಕ್ಕೋಸ್ಕರ ಭಗವಂತನ ಪ್ರೀತಿಗೋಸ್ಕರ ಯಾರು ಧರ್ಮಾಚರಣೆ ಮಾಡ್ತಾರೆ ಅವರು ಧರ್ಮ ತ್ಯಾಗ ಮಾಡಿದ ಹಾಗೆ. ತ್ಯಾಗಿಗಳು ಅಂತ ಹೇಳೋದು ಯಾವಾಗ? ಕರ್ತವ್ಯ ಮಾಡಿ ಸ್ವಾರ್ಥವನ್ನು ಬಿಟ್ಟವರನ್ನು ತ್ಯಾಗಿ ಅಂತೇವೆ. ಹಾಗೆ ಕ್ಷುದ್ರದ ಫಲದ ಆಕಾಂಕ್ಷೆಯನ್ನು ಬಿಟ್ಟು ಕರ್ತವ್ಯ ಧರ್ಮವನ್ನು ಮಾಡಿದಾಗ ಅವರು ನಿಜವಾಗಿ ಕೃಷ್ಣನ ದೃಷ್ಟಿಯಲ್ಲಿ ತ್ಯಾಗಿಗಳಾಗ್ತಾರೆ. ಕೃಷ್ಣ ಹೇಳ್ತಾನೆ ಎಲ್ಲ ಧರ್ಮ ಮಾಡು, ಸರ್ವಧರ್ಮವನ್ನು ಮಾಡು, ಆದರೆ ಯಾವ ಧರ್ಮದ ಫಲವನ್ನು ಆಸೆ ಮಾಡಬೇಡ. ಕೃಷ್ಣನೇ ಹೇಳಿದ್ದಾನೆ ಫಲೇಸಕ್ತೋ ನಿಬದ್ಧತೆ. ಆದ್ದರಿಂದಾಗಿ ನೀನು ಫಲದ ಆಸೆಯನ್ನು ತೊರೆದು ಧರ್ಮ ಮಾಡು, ನಿಷ್ಕಾಮ ಕರ್ಮ ಮಾಡು ಎಂಬುದು ಭಗವಂತನ ಅಭಿಪ್ರಾಯವಾಗಿದೆ. ಇನ್ನೊಂದು ಅಭಿಪ್ರಾಯ, ಒಂದು ಫಲದ ಆಸೆಯನ್ನು ತೊರೆದು ಮಾಡಬೇಕು, ಒಂದು ಅಭಿಪ್ರಾಯ ಧರ್ಮತ್ಯಾಗ ಅಂದರೆ ಹಾಗರ್ಥ. ಅಥವಾ ಸರ್ವಧರ್ಮವನ್ನು ಪರಿತ್ಯಾಗ ಮಾಡು ಅಂದರೆ ಪರಿತ್ಯಾಗ ಅಂದರೆ ಏನು? ಒಂದು ವಿಶಿಷ್ಟ ಅರ್ಥ ಇದೆ. ತ್ಯಾಗ ಅಂದರೆ ಜ್ಞಾನಿಗಳು ತ್ಯಾಗ ಮಾಡ್ತಾರೆ, ಪ್ರಪಂಚವನ್ನು ತ್ಯಾಗ ಮಾಡ್ತಾರೆ ಅಂತ. ಪ್ರಪಂಚದಲ್ಲಿ ಇದ್ದು ಓಡಿ ಹೋಗೋದಿಲ್ಲ ಅವರು, ಪ್ರಪಂಚದಲ್ಲೇ ಇರ್ತಾರೆ. ಆದರೆ ಮನೆಯನ್ನು ತ್ಯಾಗ, ಮನೆಯಲ್ಲೇ ಇರ್ತಾರೆ, ಮನೆಯನ್ನು ತ್ಯಾಗ ಮಾಡ್ತಾರೆ, ಎಲ್ಲ ತ್ಯಾಗ ಮಾಡ್ತಾರೆ ಅಂತ ಹೇಳ್ತಾರೆ. ತ್ಯಾಗ ಅಂದರೆ ಏನು? ಮಿಥ್ಯಾಭಿಮಾನ ವಿರತಿ ತ್ಯಾಗ ಇತ್ಯೇವ ಅಭಿಧೀಯತೆ. ನಾನು ಮಾಡಿದೆ ಈ ಧರ್ಮವನ್ನು, ನಾನು ಮಾಡಿದ್ದು ನನ್ನದು ನಾನು ಎಂಬಂತಹ ದುರಭಿಮಾನ ಏನೇ, ಅಹಂಕರ್ತೃತ್ವ, ನಾನೇ ಮಾಡಿದೆ ಎಂಬಂತಹ ದುರಭಿಮಾನ ಏನಿದೆ ಇದನ್ನು ಬಿಡುದು. ಎಲ್ಲ ಧರ್ಮವನ್ನು ಮಾಡು, ಆದರೆ ನಾನು ಮಾಡಿದೆ ಎಂಬಂತಹ ಅಹಂಕಾರ ಬೇಡ. ಯಾಕಂದರೆ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ನಾನೇ ಮಾಡುವುದಂತ ಯಾರು ತಿಳ್ಕೊಳ್ತಾನೆ ಅವನು ಮೂರ್ಖ. ಅವನು ಏನಾಗ್ತಾನೆ ಅಂದರೆ ಈ ಅಹಂಕಾರಕ್ಕೆ ಬದ್ಧನಾಗಿ ಕರ್ಮ ಮಾಡಿದಾಗ ಅದು ಅವನಿಗೆ ಲೇಪಾಗತ್ತೆ. ಅಥವಾ ಪರದಾಸಿಗೆ ಜೋತು ಬಿದ್ದು ಧರ್ಮ ಮಾಡಿದಾಗ ಅದು ಫಲೇ ಸತ್ತೋ ನಿಬದ್ಧತೆ, ಅದಕ್ಕೆ ಅವನಿಗೆ ಬಂಧಕವಾಗತ್ತೆ ಆ ಕರ್ಮ. ಕೃಷ್ಣ ಹೇಳ್ತಾನೆ ಎಲ್ಲ ಧರ್ಮವನ್ನು ಮಾಡು, ಆದರೆ ತ್ಯಾಗ ಮಾಡು. ತ್ಯಾಗ ಮಾಡುವುದು ನಾನು ಮಾಡಿದೆ ಎಂಬಂತಹ ದುರಭಿಮಾನ ಬೇಡ. ಇನ್ನು ಧರ್ಮವನ್ನು ತ್ಯಾಗ ಮಾಡು, ಎಲ್ಲ ಧರ್ಮ ಮಾಡು. ಯತ್ಕರೋಷಿ ಯದಸ್ನಾಸಿ ಯಜ್ಜುಹೋಸಿ ದದಾಸಿಯತ್ ಯತ್ ತಪಸ್ಸಿ ಕೌಂತೆಯ ತತ್ ಕುರುಶ್ವ ಮದರ್ಪಣಂ. ಏನೇನು ನೀನು ಧರ್ಮಾಚರಣೆ ಮಾಡ್ತಾ ಇದ್ದೀ ಅದೆಲ್ಲವುದನ್ನು ನನಗೆ ಅರ್ಪಣ ಮಾಡು ಅಂತ. ಹಾಗಾಗಿ ಸರ್ವಧರ್ಮವನ್ನು ತ್ಯಾಗ ಮಾಡು ಅಂದರೆ ನನಗೆ ಅರ್ಪಣ ಮಾಡು ಅಂತ ಅರ್ಥ. ತ್ಯಾಗ ಅಂದರೆ ನನಗೆ ಅರ್ಪಣ ಮಾಡು, ಸರ್ವಧರ್ಮವನ್ನು ಮಾಡು, ಅದರಲ್ಲಿ ದುರಭಿಮಾನ ಮಾಡಬೇಡ, ನಾನು ಮಾಡಿದೆ ಎಂಬ ದುರಹಂಕಾರ ಬೇಡ, ಮತ್ತೆಲ್ಲವೂ ಭಗವಂತನ ಪೂಜೆ ಎಂಬುದಾಗಿ ತಿಳಿದುಕೊಂಡು ಅದನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ. ನಾನು ಮಾಡಿದ್ದೆಲ್ಲ ಭಗವಂತ ಮಾಡಿಸಿದ, ಅವನೇ ಸ್ವತಂತ್ರಕರ್ತ, ನಾನು ಅವನ ಕೈಗೊಂಬೆಯಾಗಿ ಅವನ ಅಧೀನನಾಗಿ ಜ್ಞಾನವನ್ನು ಇಚ್ಛಾಶಕ್ತಿಯನ್ನು ಕರ್ತೃತ್ವ ಶಕ್ತಿಯನ್ನು ಪಡೆದು ಮಾಡ್ತಾ ಇದ್ದೇನೆ. ಇದು ಹೀಗೆ ಕರ್ತೃತ್ವ ಸ್ವತಂತ್ರ ಕರ್ತೃತ್ವದ ಅಭಿಮಾನವನ್ನು ತ್ಯಾಗ ಮಾಡುವುದು, ಪರದಾಸೆಯನ್ನು ತ್ಯಾಗ ಮಾಡುವುದು, ಇದೇ ಸರ್ವಧರ್ಮದ ತ್ಯಾಗ. ಇನ್ನೊಂದು ಅಭಿಪ್ರಾಯ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಷ್ಟೋ ಮಂದಿಗಿರುತ್ತೆ, ಏನ್ರಿ ನಾವು ಧರ್ಮಾಚರಣೆ ಮಾಡಿಲ್ಲ, ಎಲ್ಲ ಪಾಪ ಮಾಡಿದ್ದೇವೆ, ಏನು ಮಾಡೋದು, ಏನು ಧರ್ಮಾಚರಣೆ ಮಾಡಲಿಕ್ಕೆ ಮನಸ್ಸು ಬರೋಲ್ಲ, ಪಾಪವೇ ಮಾಡ್ತಾ ಇದ್ದೇವೆ. ಆದರೆ ಎಲ್ಲ ಪಾಪಕ್ಕೆ ಪರಿಮಾರ್ಜನೆ ಏನು ಮಾಡಿ, ಒಂದ್ಸರ್ತಿ ತೀರ್ಥಯಾತ್ರೆ ಮಾಡಿದರೆ ಸಾಕು, ಗಂಗೆಯಲ್ಲಿ ಮುಳುಗಿದರೆ ಸಾಕು, ಎಲ್ಲ ಪಾಪ, ಧರ್ಮ ಬಿಟ್ಟ ಪಾಪ, ಅಧರ್ಮ ಮಾಡಿದ ಪಾಪ, ಎಲ್ಲ ಪರಿಹಾರ ಆಗಿಬಿಡುತ್ತೆ ಅಂತ ಹೇಳಿದರೆ ಕೃಷ್ಣ ಹೇಳ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾ ಮೇಕಂ ಶರಣಂ ವ್ರಜ. ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಕರ್ತವ್ಯ ಧರ್ಮವನ್ನೆಲ್ಲ ಬಿಟ್ಟು ಮಾಮೇಕಂ ಶರಣಂ ವ್ರಜ. ಧರ್ಮವನ್ನೆಲ್ಲ ಬಿಟ್ಟು ನನ್ನ ನೀರಿಗೆ ಶರಣಾಗತನಾಗಬೇಡ. ಭಗವಂತನ ನೀರು ಅಂದರೆ ಅದು ಕಂ ಅಂದರೆ ನೀರು, ಯಾರು ಭಗವಂತನ ನೀರು ಅಂದರೆ ಭಗವಂತನ ಪಾದೋದಕ ಅದು ಪವಿತ್ರ ಅಂತ ಅದನ್ನೇ ಶರಣಾಗತನಾಗಬೇಡ. ಅಥವಾ ಕಂ ಅಂದರೆ ಕೈ ಶಬ್ದೆ, ಎಲ್ಲ ಧರ್ಮವನ್ನು ಬಿಡುದು, ಬಾಯಲ್ಲಿ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಿದರೆ ಸಾಲದು. ಧರ್ಮವನ್ನು ಉದ್ದೇಶಪೂರ್ವಕವಾಗಿ ಬಿಟ್ಟು ಪಾಪವನ್ನು ಮಾಡ್ತಾ ಎಲ್ಲ ಪಾಪಕ್ಕೆ ಪರಿಹಾರಕರವಾಗಿರ್ತಕ್ಕಂಥ ಭಗವಂತನ ನಾಮ ಇದೆ, ಮತ್ತು ಪಾಪ ಪರಿಹಾರವಾದ ದೇವರ ನೀರಿದೆ, ಗಂಗೆ ಇದೆ, ದೇವರ ನಾಮ ಇದೆ ಅಂತ ಹೇಳ್ಕೊಂಡ್ಬಿಟ್ಟು ಎಲ್ಲ ಧರ್ಮವನ್ನು ಉದಾಸೀನಿಂದ ಬಿಟ್ಟು ಅಧರ್ಮ ಮಾಡಿದರೆ ನಾನು ನಿನಗೆ ರಕ್ಷಣೆ ಕೊಡುವುದಿಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಎಲ್ಲ ಧರ್ಮವನ್ನು ಬಿಟ್ಟು ಕೇವಲ ನನ್ನ ಪಾದೋದಕವಾದ ಗಂಗೆಯನ್ನು ಮಾತ್ರ ಶರಣಾಗತರಾಗಬೇಡ. ಅಥವಾ ಕಂ ಕೈ ಶಬ್ದ ನನ್ನ ನಾಮ. ಯಾಕೆಂದರೆ ಸರ್ವಧರ್ಮಾನ್ ಪರಿತ್ಯಜ್ಯ ರಾಮಕೃಷ್ಣೇತಿ ರಾವಿಣ ಆಜ್ಞಾಚ್ಛೇದಿ ಮಮದ್ವೇಷಿ ಮದ್ಭಕ್ತೋಪಿ ನ ವೈಷ್ಣವ ಅಂತ ಹೇಳಿದ್ದಾರೆ. ಎಲ್ಲ ಧರ್ಮ ಬಿಟ್ಟು ಕೇವಲ ಭಗವಂತನ ಉದ್ದೇಶಪೂರ್ವಕವಾಗಿ ಎಲ್ಲ ಧರ್ಮ ಬಿಡ್ತಾ ಸ್ವಾರ್ಥ ದೃಷ್ಟಿಯಿಂದ ಇದ್ದು ಸ್ವೇಚ್ಛಾನುಸಾರವಾಗಿ ಇದ್ದು ಕೇವಲ ಭಗವಂತನ ನಾಮೋಚ್ಚಾರಣೆ ಮಾಡಿದರೆ ದೇವರು ಒಲಿಯುವುದಿಲ್ಲ. ಆದ್ದರಿಂದ ಏನು ಮಾಡಬೇಕು, ಎಲ್ಲ ಧರ್ಮವನ್ನು ಬಿಡಬೇಡ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾ ಬಿಡಬೇಡ, ಚೆನ್ನಾಗಿ ಎಲ್ಲ ಧರ್ಮವನ್ನು ಚೆನ್ನಾಗಿ ಹಿಡಿದು ಮೇಕಂ ಶರಣಂ ವ್ರಜ. ಕಂ ಅಂದರೆ ಪ್ರಕಾಶ, ನನ್ನ ಜ್ಞಾನವನ್ನು ಪಡಿ. ಧರ್ಮಾಚರಣೆಯನ್ನು ಬಿಡದೆ ಚೆನ್ನಾಗಿ ಧರ್ಮಾಚರಣೆ ಮಾಡ್ತಾ ಮೇಕಂ ಶರಣಂ ವ್ರಜ. ಕೈ ಶಬ್ದ ಭಗವಂತನ ಶಾಸ್ತ್ರ, ಭಗವಂತನ ತಿಳಿಸಿಕೊಡ್ತಕ್ಕಂಥ ಶಾಸ್ತ್ರಕ್ಕೆ ಮರೆ ಹೋಗು. ಅಂದರೆ ಏನರ್ಥ ಆಯಿತು, ಸರ್ವಧರ್ಮವನ್ನು ಮಾಡಿದಾಗ ಚೆನ್ನಾಗಿ ಮಾಡಿದಾಗ ಅಂತಃಕರಣ ಎಂದು ಶುದ್ಧಿ ಆಗತ್ತೆ. ಅಂತಃಕರಣ ಶುದ್ಧಿ ಆದ ನಂತರ ನಾವು ಏನಾದರೂ ಜ್ಞಾನದ ಈ ಶಾಸ್ತ್ರ ಎಂಬಂತಹ ಜ್ಞಾನ ಆ ಜ್ಞಾನ ಜಲವನ್ನು ತುಂಬಿಕೊಂಡಾಗ ಅದು ಕಲುಷಿತವಾಗುವುದಿಲ್ಲ. ಇದ್ರ ಮೊದಲೇ ಅಂತಃಕರಣ ಎಂಬುದು ಅಶುದ್ಧವಾಗಿ ಬಿಟ್ಟರೆ ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನವೂ ಕೂಡ ಏನಾಗಿಬಿಡತ್ತೆ, ಕದಡಿಬಿಡುತ್ತೆ, ಕಲುಷಿತವಾಗಿ ಬಿಡುತ್ತೆ, ಅದು ಅಹಂಕಾರದಲ್ಲಿ ಪರಿವರ್ತನೆ ಆಗುತ್ತೆ. ಅದಕ್ಕೋಸ್ಕರ ಭಗವಂತನ ಪೂಜಾರೂಪದಲ್ಲಿ ಎಲ್ಲ ಧರ್ಮಾಚರಣೆಯನ್ನು ಮಾಡಿ ಅದನ್ನು ಬಿಡದೇನೆ ಆ ನಾವು ಮೇಕಂ ಭಗವಂತ ಹೇಳ್ತಾನೆ ನನ್ನನ್ನು ಪ್ರಕಾಶಪಡಿಸ್ತಕ್ಕಂತಹ ಶಾಸ್ತ್ರಕ್ಕೆ ಮರೆ ಹೊಂದು, ಆವಾಗ ನಿನಗೆ ಜ್ಞಾನ ಬರುತ್ತೆ, ಅದರಿಂದಾಗಿ ನಾನು ಎಲ್ಲ ನಿನ್ನ ಪಾಪವನ್ನು ಬಿಡುಗಡೆ ಮಾಡಿ ನಿನಗೆ ಮೋಕ್ಷವನ್ನು ಕರುಣಿಸ್ತೇನೆ ಎಂಬುದಾಗಿ ಭಗವಂತ ಹೇಳಿದ್ದಾನೆ. ಇಂಥ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ